ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 5ನೇ ಪತ್ರಿಕೆಯ 4ನೇ ಘಟಕವನ್ನು ಪಾಠ ಮಾಡುವವರು ತುಮಕೂರಿನ ಶ್ರೀದೇವಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ಈಗ ಕೇಳೋಣ 1ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಬಿಎ 5ನೇ ಸೆಮಿಸ್ಟರ್ನ 5ನೇ ಪತ್ರಿಕೆಯಾದಂತಹ ಆರ್ಥಿಕ ಚಿಂತನೆಯ ಇತಿಹಾಸ ಎಂಬ ಪತ್ರಿಕೆಯಲ್ಲಿ 4ನೇ ಅಧ್ಯಾಯವಾದ ಸಮಾಜವಾದಿ ಪಂಥ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸ್ನ ಚಿಂತನೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸಮಾಜವಾದಿ ಪಂಥ ಅಂತಕ್ಕಂಥದ್ದು ಹೇಗೆ ಬೆಳವಣಿಗೆಯನ್ನು ಕಾಣ್ತು, ಸಮಾಜವಾದದ ಸಾಮಾಜಿಕ ಹಿನ್ನೆಲೆ ಅಂತಕ್ಕಂಥದ್ದು ಏನು, ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ರವರ ವಿವಿಧ ಚಿಂತನೆಗಳೇನು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಕಾರ್ಲ್ ಮಾರ್ಕ್ಸ್ ರವರ ಆರ್ಥಿಕ ಅಭಿಪ್ರಾಯಗಳು ಮತ್ತು ಆರ್ಥಿಕ ಚಿಂತನೆಗಳ ಬಗ್ಗೆ, ಅಥವಾ ಕಾರ್ಲ್ ಮಾರ್ಕ್ಸ್ ರವರ ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳ. ಸೊ ಇಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಮಾಜವಾದದ ಸಾಮಾಜಿಕ ಹಿನ್ನೆಲೆ ಹೇಗಿರುತ್ತೆ ಅಂತಕ್ಕಂಥದ್ದು, ಮತ್ತು ಸಮಾಜವಾದದ ಪ್ರಕಾರಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳು. ಸೊ ಈ ಸಮಾಜವಾದ ಅಂತಕ್ಕಂಥದ್ರ ಬೆಳವಣಿಗೆ ಆರ್ಥಿಕ ಚಿಂತನೆಯ ವಿಕಾಸದಲ್ಲಿ ಒಂದು ಮಹತ್ತರವಾದಂಥ ಘಟನೆ ಅಂತೇಳಿ ಭಾವಿಸ್ಬೇಕಾಗುತ್ತೆ. ಸೊ ಇದು ಬಂಡವಾಳಶಾಹಿ ವ್ಯವಸ್ಥೆಯ ಅನ್ಯಾಯ, ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧವಾಗಿ ಪ್ರತಿಕ್ರಿಯಾತ್ಮಕವಾದಂತಹ ರೂಪದಲ್ಲಿ ತಲೆಹೆತ್ತಿದಂತಹ ಒಂದು ಚಿಂತನೆ ಅಂತೇಳಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಸಮಾಜವಾದವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಅಭಿವೃದ್ಧಿಯನ್ನ ಪಡಿಸಿದ್ರು, ಅಥವಾ ಇದನ್ನ ಈ ಪರಿಕಲ್ಪನೆ ಯಾರು ಹುಟ್ಟು ಹಾಕಿದ್ರು ಅಂತಕ್ಕಂಥದ್ರ ಬಗ್ಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರು ಸಹ ಕಾರ್ಲ್ ಮಾರ್ಕ್ಸ್ ವೈಜ್ಞಾನಿಕ ಸಮಾಜವಾದದ ಪ್ರವಾದಿ ಅಥವಾ ಸಂಸ್ಥಾಪಕ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು. ಅಂದ್ರೆ ವಾಸ್ತವಿಕವಾಗಿ ಒಂದು ಮಹತ್ವದ ಸಾಮಾಜಿಕ ಮತ್ತು ಆರ್ಥಿಕ ತತ್ವವಾಗಿ ಸಮಾಜವಾದವು ಹೊರಹೊಮ್ಮಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಇದು ಈ ಪರಿಕಲ್ಪನೆ ಇತ್ತೀಚಿನ ಶತಮಾನಗಳಲ್ಲಿ, ಅಂದ್ರೆ 18ನೇ ಶತಮಾನದ ಅಂತ್ಯಭಾಗದ ವೇಳೆಗೆ ಸಮಾಜವಾದಿ ಚಿಂತನೆಗಳು ತನ್ನ ಸ್ಥಾನವನ್ನ ಖಾತ್ರಿಪಡಿಸಿಕೊಳ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತು ಅಂತಕ್ಕಂಥದ್ದನ್ನ ಗಮನಿಸಬಹುದು. ಆದ್ರೆ ಸಮಾಜವಾದವನ್ನ ನಾವು ಪರಿಗಣಿಸ್ತಕ್ಕಂಥದ್ದಾದ್ರೆ 19ನೇ ಶತಮಾನದ ಉತ್ಪನ್ನ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಂದ್ರೆ ಉತ್ಪಾದನೆಯ ಭೌತಿಕ ಸಾಧನಗಳ ಒಡೆತನವನ್ನ ಸಮಾಜವೇ ಹೊಂದಿರತಕ್ಕಂತಹ ಆರ್ಥಿಕ ಸಂಘಟನೆಯನ್ನ ಸಮಾಜವಾದ ಅಂತೇಳಿ ಪರಿಗಣಿಸ್ತೇವೆ ವಿದ್ಯಾರ್ಥಿಗಳ. ಮತ್ತೊಮ್ಮೆ ತಿಳ್ಕೊಳ್ಳಿ, ಉತ್ಪಾದನೆಯ ಭೌತಿಕ ಸಾಧನಗಳ ಒಡೆತನವನ್ನು ಸಮಾಜವೇ ಹೊಂದಿರುವಂತಹ ಆರ್ಥಿಕ ಸಂಘಟನೆಯನ್ನ ಸಮಾಜವಾದ ಸೋಷಿಯಲಿಸ್ಟಿಕ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಉತ್ಪಾದನೆ ಸಾಧನಗಳ ಒಡೆತನವನ್ನ ಸರ್ಕಾರವೇ ಇಟ್ಟುಕೊಂಡಿರ್ತಕ್ಕಂತಹ ವ್ಯವಸ್ಥೆ ಅಂತೇಳಿ ಕರಿತೀವಿ. ಆದ್ದರಿಂದ ಸಮಾಜವಾದವು ಉತ್ಪಾದನೆಯ ಸಾಧನೆಗಳ ಸಾಮಾಜಿಕ ಒಡೆತನ ಹಾಗೂ ಹತೋಟಿಯನ್ನ ಹೊಂದಲು ಅಪೇಕ್ಷೆ ಪಡುತ್ತೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಆರ್ಥಿಕತೆಯಲ್ಲಿರ್ತಕ್ಕಂತಹ ಎಲ್ಲಾ ಉತ್ಪಾದನಾಂಗಗಳ ಒಡೆತನ ಸರ್ಕಾರದ ಅಧೀನದಲ್ಲೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಸಮಾಜವಾದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅಂದ್ರೆ ಗರಿಷ್ಠ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇಮಾಭ್ಯುದಯ ಸಾಧನೆಯ ಗುರಿಯನ್ನು ಹೊಂದಿರತಕ್ಕಂತಹ ಸಮಾಜವಾದಿ ಆರ್ಥಿಕತೆಯ ಉತ್ಪಾದನೆಯಲ್ಲಿ ಯೋಜಿತ ರೀತಿಯಲ್ಲಿ ನಿರೀಕ್ಷಿಸಲಾಗ್ತಕ್ಕಂಥದ್ದನ್ನ ಗಮನಿಸಬಹುದು ಅಂತಕ್ಕಂಥದ್ದು. ಅಂದ್ರೆ ಉತ್ಪಾದನೆಯ ಉದ್ದೇಶ ಇಲ್ಲಿ ಕೇವಲ ಲಾಭ ಗಳಿಸ್ತಕ್ಕಂಥದ್ದು ಅಷ್ಟೇ ಆಗಿರೋದಿಲ್ಲ. ಸೊ ಇಲ್ಲಿ ಮಾರುಕಟ್ಟೆಯ ಶಕ್ತಿಗಳಿಗೆ ಯಾವುದೇ ಪ್ರಾಶಸ್ತ್ಯ ಇರೋದಿಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದ್ರೆ ಸಮಾಜವಾದ ಅಂತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಯೂ ಹೌದು, ಆರ್ಥಿಕ ವ್ಯವಸ್ಥೆಯೂ ಹೌದು ಅಂತಕ್ಕಂಥದ್ದು. ಇದರ ಉದ್ದೇಶ ಪ್ರಮುಖವಾಗಿ ಉತ್ಪಾದನೆಯನ್ನ ಗರಿಷ್ಠೀಕರಣ ಮಾಡ್ತಕ್ಕಂಥದ್ದು ಒಂದು ನಿಟ್ಟಿನಲ್ಲಾದ್ರೆ, ಮತ್ತೊಂದು ಕಡೆ ಸಮಾಜದ ಕ್ಷೇಮಾಭ್ಯುದಯವನ್ನ ಹೆಚ್ಚಿಸ್ತಕ್ಕಂಥ ಉದ್ದೇಶವನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ಗಮನಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಸೊ ಈ ಸಮಾಜವಾದದ ಸಾಮಾಜಿಕ ಹಿನ್ನೆಲೆಯನ್ನ ಪರಿಗಣಿಸ್ತಕ್ಕಂಥದ್ದಾದ್ರೆ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಸೋಷಿಯಲಿಸಂ, ಅಂದ್ರೆ ಹೇಗೆ ಈ ಸಮಾಜವಾದ ಅಂತಕ್ಕಂಥದ್ದು ಬೆಳವಣಿಗೆಯನ್ನ ಕಾಣ್ತು, ಸಮಾಜವಾದದ ಬೆಳವಣಿಗೆಗೆ ಪ್ರಮುಖವಾದಂತಹ ಕಾರಣವಾದಂತಹ ಅಂಶಗಳೇನು, ಅಂದ್ರೆ ಯಾವ ಬದಲಾವಣೆಯ ಕಾರಣದಿಂದಾಗಿ ಸಮಾಜವಾದ ಅಂತಕ್ಕಂಥ ಪರಿಕಲ್ಪನೆ ಉದಯ ಆಗೋದಿಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದನ್ನ ನಾವು ವಿಶೇಷವಾಗಿ ಮನಗಾಣ್ತಕ್ಕಂಥದ್ದಾದ್ರೆ, ಇದೊಂದು ವಿಶಿಷ್ಟವಾದಂತಹ ಸಾಮಾಜಿಕ ಹಿನ್ನೆಲೆಯಿಂದ ಬೆಳವಣಿಗೆಯನ್ನ ಕಂಡಿರತಕ್ಕಂತಹ ಒಂದು ಪರಿಕಲ್ಪನೆ ಅಂತೇಳಿ ಕರಿತೀವಿ. ಅದರಲ್ಲೂ ಯುರೋಪಿನಲ್ಲಿ ಸುಮಾರು 18ನೇ ಶತಮಾನದ ಉತ್ತರಾರ್ಧ ಭಾಗ ಮತ್ತು 19ನೇ ಶತಮಾನದಲ್ಲಿ ಆದಂತಹ ಸಾಮಾಜಿಕ ಪರಿಸ್ಥಿತಿಗಳ ಬದಲಾವಣೆಯಿಂದಾಗಿ ಹುಟ್ಟಿದಂತಹ ಕೂಸು ಅಂತೇಳಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಇಂಗ್ಲೆಂಡಿನಲ್ಲಿ 18ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭವಾದಂತಹ ಕೈಗಾರಿಕಾ ಕ್ರಾಂತಿ ಆಗಿರಬಹುದು, 19ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದಂತಹ ಸನ್ನಿವೇಶದಲ್ಲಿ ಬೃಹತ್ ಕಾರ್ಖಾನೆ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದಂತಹದ್ದಾಗಿರ್ಬೋದು, ಅಥವಾ ಬೃಹತ್ ಪ್ರಮಾಣದ ಉತ್ಪಾದನೆ ಸಾಮಾನ್ಯವಾಗಿ ಸಾಧಿಸ್ತಾ ಮುಂದುವರಿತಕ್ಕಂತಹ ಸನ್ನಿವೇಶಗಳಾಗಿರ್ಬೋದು. ಸೊ ಅದರಲ್ಲಿ ವಿಶೇಷವಾಗಿ ಪ್ರಮುಖ ನಗರ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ತಲೆ ಎತ್ತೋದಕ್ಕೆ ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಾಂದಿ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಈ ಎಲ್ಲದರ ಪರಿಣಾಮವಾಗಿ ಇಂಗ್ಲೆಂಡಿನ ಸಂಪತ್ತೇನೋ ಹೆಚ್ಚಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಆದರೆ ಅದೇ ಸನ್ನಿವೇಶದಲ್ಲಿ ಹೆಚ್ಚಾದಂತಹ ಸಂಪತ್ತು ಕೆಲವೇ ಕೆಲವು ಜನರ ಬಳಿ ಭಯಂಕರವಾಗಿ ಕೇಂದ್ರೀಕೃತವಾಗಿದ್ದನ್ನ ಗಮನಿಸಬಹುದು. ಇದು ಸಮಾಜದಲ್ಲಿ ಆದಾಯದ ಅಸಮಾನತೆಗೆ ಕಾರಣ ಆಯಿತು. ಅಂದ್ರೆ ಶ್ರೀಮಂತರು ಮತ್ತು ಇಲ್ಲದವರ ನಡುವೆ ವರ್ಗವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು. ಅಂದ್ರೆ ಇಂಗ್ಲೆಂಡಿನ ಕೈಗಾರಿಕೆಯ ಕ್ರಾಂತಿಯ ಪರಿಣಾಮವಾಗಿ ಶ್ರೀಮಂತರು ಶ್ರೀಮಂತರಾಗ್ತಲೇ ಮುಂದುವರೆದ್ರು, ಹಾಗೆ ಬಡವರು ಬಡವರಾಗಿ ಉಳಿದಿರತಕ್ಕಂಥ ಪರಿಸ್ಥಿತಿಯನ್ನ ಕಾಣಬಹುದು. ಸೊ ಹೀಗೆ ಕಾರ್ಮಿಕರ ಕಡಿಮೆ ವೇತನ, ದೀರ್ಘಾವಧಿಯ ಕೆಲಸ, ಮಕ್ಕಳು ಮತ್ತು ಮಹಿಳೆಯರ ಅವಿರತ ದುಡಿಮೆ, ಸೊ ಹೀಗೆ ಹಲವಾರು ಶೋಷಣೆಯ ಕಾರಣಗಳಿಂದಾಗಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಗಳು ಏರ್ಪಟ್ಟಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಹೀಗೆ ಸಂಪ್ರದಾಯ ಪಂಥದ ಚಿಂತಕರು ಪ್ರತಿಪಾದಿಸಿದಂತಹ ಮುಕ್ತ ಆರ್ಥಿಕ ನೀತಿಯನ್ನ ಹೆಚ್ಚು ಕಡಿಮೆ ಎಲ್ಲಾ ಐರೋಪ್ಯ ದೇಶಗಳಲ್ಲಿ ಸಾರಾಸಗಟಾಗಿ, ಅಂದ್ರೆ ಎಲ್ಲಾ ಐರೋಪ್ಯ ದೇಶಗಳಲ್ಲಿ ಅತ್ಯಂತ ಮುಕ್ತವಾಗಿ ಪಾಲಿಸಿಕೊಳ್ತಾ ಬಂದಿದ್ದನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ನೀತಿಯ ಪಾಲನೆಯಿಂದಾಗಿ ಸರ್ಕಾರಗಳು ಶೋಷಿತ ಕಾರ್ಮಿಕರ ನರಳಾಟವನ್ನ ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಮುಂದಾಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ಇದರಿಂದಾಗಿ ಹಸಿವು, ಬಡತನ, ರೋಗ ರುಜಿನಗಳು ಮತ್ತು ನರಳಾಟಗಳು ಕಾರ್ಮಿಕರ ನಿತ್ಯ ಜೀವನದ ಅವಿಭಾಜ್ಯಗಳ ಅಂಗಗಳಾಗಿದ್ದನ್ನ ಗಮನಿಸಬಹುದು. ಜೊತೆಗೆ ಮಹಿಳೆಯರ ಸ್ಥಿತಿಗತಿಗಳು ತುಂಬಾ ಶೋಚನೀಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರಾಜಕೀಯವಾದಂತಹ ಬೆಂಬಲ ಅಥವಾ ರಾಜಕೀಯ ಹಕ್ಕುಗಳಾಗಲಿ ಇರಲಿಲ್ಲ. ಕಾರ್ಮಿಕರಿಗೆ ತಮ್ಮ ಶೋಷಣೆಯ ವಿರುದ್ಧ ದನಿ ಎತ್ತುವಂತಹ ಎಲ್ಲಾ ಅವಕಾಶಗಳನ್ನ ಸಮಾಜದಲ್ಲಿ ದಮನ ಮಾಡಿದಂತಹ ಪರಿಸ್ಥಿತಿಯನ್ನ ಕಾಣ್ತೀವಿ. ಅವರಿಗೆ ಯಾವುದೇ ರೀತಿಯ ಸಂಘಟಿತವಾದಂತಹ ವ್ಯವಸ್ಥೆಗಳಿರಲಿಲ್ಲ ಅಥವಾ ಸಂಘಟನೆಯನ್ನ ರಚನೆ ಮಾಡಿಕೊಳ್ತಕ್ಕಂತಹ ಹಕ್ಕುಗಳನ್ನು ಸಹ ವ್ಯವಸ್ಥಿತವಾಗಿ ನಿರಾಕರಿಸಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ದೀರ್ಘಕಾಲೀನ ದುಡಿತ, ಕನಿಷ್ಠ ಕೂಲಿ, ಅಪಾಯಕಾರವಾದಂತಹ ಕೆಲಸದ ಪರಿಸ್ಥಿತಿ, ಮಾಲೀಕರ ದೌರ್ಜನ್ಯ, ವ್ಯಾಪಕ ಶೋಷಣೆ ಮತ್ತು ನಿಕೃಷ್ಟ ಜೀವನ ಮಟ್ಟಗಳು, ಸೊ ಹೀಗೆ ಕಾರ್ಮಿಕರು ನರಳುವಂತೆ ಮಾಡಿದಂತಹ ಹಲವಾರು ಪರಿಸ್ಥಿತಿಗಳು, ಇಂತಹ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಹೇಗೆ ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಪ್ರಶ್ನೆ ಉದ್ಭವಿಸಿದಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಸುಧಾರಣೆಗೆ ಎದುರು ಕಾಣುತ್ತಿದ್ದಂತಹ ಪರಿಸ್ಥಿತಿಯಲ್ಲಿ ಈ ಸಮಾಜವಾದಿ ಅಂತಕ್ಕಂತಹ ಪರಿಕಲ್ಪನೆ ಉದಯ ಆಗಿರತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಸಮಾಜವಾದಿಗಳು ಪ್ರತಿಪಾದಿಸಿದಂತಹ ಬಂಡವಾಳಶಾಹಿ ಪದ್ಧತಿ ತನ್ನೆಲ್ಲ ಅನಿಷ್ಟಗಳನ್ನ ವರಸೂಸ್ತಲೇ ಹೋಗ್ತು ಅಂತಕ್ಕಂಥದ್ದನ್ನ ಗಮನಿಸ್ತೀವಿ. ಅಂದ್ರೆ ಸಮಾಜವಾದಿಗಳು ಪ್ರತಿಪಾದಿಸಿದ ಬಂಡವಾಳಶಾಹಿ ಪದ್ಧತಿ ತನ್ನೆಲ್ಲ ಅನಿಷ್ಟಗಳನ್ನ ವರಸೂಸ್ತಲೇ ಹೋಯಿತು. ಈ ಬೆಳವಣಿಗೆಯಿಂದಾಗಿ ಹಲವಾರು ವಿಚಾರವಂತರು, ವಿಚಾರಶಾಲೆಗಳು ಇಂತಹ ಸಂದರ್ಭದಲ್ಲಿ ಕೆಲವು ಚಿಂತನೆಗಳನ್ನ ಬಂಡವಾಳ ವ್ಯವಸ್ಥೆಗೆ ಪರ್ಯಾಯವಾಗಿ ಹುಟ್ಟು ಹಾಕ್ತಕ್ಕಂತಹ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಅದರ ಫಲವಾಗಿ ಉದಯವಾದಂತಹ ಒಂದು ಪದ್ಧತಿಯೇ ಸಮಾಜವಾದಿ ಪದ್ಧತಿ ಅಂತಕ್ಕಂಥದ್ದನ್ನ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಬರ್ತಕ್ಕಂತಹ ಪ್ರಖ್ಯಾತ ಚಿಂತಕರು ಯಾರು ಅಂತಂದ್ರೆ, ಮೊದಲನೇದಾಗಿ ಜೀನ್ ಚಾರ್ಲಸ್ ಸಿಸ್ಪಾಂಡಿ, ಸ್ಟೈನ್ ಸೈಮನ್, ರಾಬರ್ಟ್ ಓವೆನ್, ಜೋಸೆಫ್ ರೋಥನ್, ಲೂಯಿಸ್ ಬ್ಲ್ಯಾಕ್, ಕಾರ್ಲು ಮಾರ್ಕ್ಸ್, ಫ್ರೆಡ್ರಿಕ್ ಎಂಜೆಲ್ಸ್. ಸೊ ಹೀಗೆ ಹಲವಾರು ಚಿಂತಕರು ಸಮಾಜವಾದಿ ಪಂಥದಲ್ಲಿ ಕಂಡು ಬಂದಂತಹ ಪ್ರಮುಖ ಚಿಂತಕರು ಅಂತೇಳಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸಮಾಜವಾದದಲ್ಲಿ ಬರತಕ್ಕಂತಹ ವಿವಿಧ ಪ್ರಕಾರಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ಗಮನಿಸಿದಾಗ ಫಾರ್ಮ್ಸ್ ಆಫ್ ಸೋಷಿಯಲಿಸಂ, ಅಂದ್ರೆ ಸಮಾಜವಾದದಲ್ಲಿ ಹಲವಾರು ಪ್ರಕಾರಗಳಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಪ್ರೊಫೆಸರ್ ವಿಲಿಯಂ ಸ್ಟೇಗಲ್ ಹೇಳುವಂತೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜವಾದವನ್ನ ಸ್ಥಾಪಿಸಲಿಲ್ಲ ಮತ್ತು ಹಲವಾರು ಮಂದಿ ಸಮಾಜವಾದಿಗಳಿರುವಂತೆ ಹಲವು ಬಗೆಯ ಸಮಾಜವಾದಗಳು ಇವೆ ಅಂತಕ್ಕಂಥದ್ದು. ಅಂದ್ರೆ ಯಾರಿಂದಲೂ ಸ್ಥಾಪನೆಯಾದಂತಹ ಒಂದು ಪದ್ಧತಿಯಲ್ಲ. ಸೊ ಇದು ಹಲವಾರು ಮಂದಿ ಸಮಾಜವಾದಗಳಿರುವಂತೆ ಪ್ರತಿಯೊಬ್ಬರು ತಹ ತಮ್ಮದೇ ಆದಂತಹ ಚಿಂತನೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸಮಾಜವಾದದ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಉದಾಹರಣೆಗೆ ಜೀನ್ ಚಾರ್ಲಸ್ ಇಸ್ಪಾಂಡೆ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಫ್ರೆಡ್ರಿಕ್ ಏಂಜೆಲ್ ಆಗಿರ್ಬೋದು, ಫ್ರೋತನ್ ಆಗಿರ್ಬೋದು, ರಾಬರ್ಟ್ ಓವೆನ್ ಆಗಿರ್ಬೋದು, ಸೈಮನ್ಸ್ ಆಗಿರ್ಬೋದು, ಇವರೆಲ್ಲರೂ ಸಹ ತಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ ಈ ಸಮಾಜವಾದದ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪ್ರಮುಖ ಸಮಾಜವಾದಿ ಪ್ರಕಾರಗಳನ್ನ ನಾವು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ತಕ್ಕಂಥದ್ದಾದ್ರೆ, ಮೊದಲನೇದಾಗಿ ರಾಜ್ಯ ಸಮಾಜವಾದ, ಸ್ಟೇಟ್ ಸೋಷಿಯಲಿಸಂ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯ ಸಮಾಜವಾದವು ಜರ್ಮನಿಯಲ್ಲಿ 19ನೇ ಶತಮಾನದ ಉತ್ತರ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿ ಬೆಳೆದಂತಹ ಒಂದು ಪದ್ಧತಿ ಅಂತಕ್ಕಂಥದ್ದು. ಅಂದ್ರೆ ಇದನ್ನ ಪ್ರತಿಪಾದಿಸಿದಂತಹ ಪ್ರಮುಖರಂದ್ರೆ ರಾಡ್ ಬರ್ಟಸ್ ಮತ್ತು ಲಾಸೆಲ್ ಎಂಬ ಸಮಾಜವಾದಿಗಳು ಇದನ್ನ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಇದನ್ನ ಲೂಯಿಸ್ ಬ್ಲಾಕ್ ಮತ್ತು ಫ್ರೋತನ್ ರವರ ಬರವಣಿಗೆಗಳಲ್ಲಿ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು. ಅಂದ್ರೆ ಸಾಮಾಜಿಕ ಅನ್ಯಾಯದ ನಿರ್ಮೂಲನೆಗಾಗಿ ಸರ್ಕಾರದ ಮಧ್ಯಪ್ರವೇಶವನ್ನ ಬಯಸುವಂತ ಪದ್ಧತಿಯನ್ನ ರಾಜ್ಯ ಸಮಾಜವಾದ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯ ಸಮಾಜವಾದದಲ್ಲಿ ವಿದ್ಯಾರ್ಥಿಗಳೇ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಸುಧಾರಣೆಗಾಗಿ ಸರ್ಕಾರಕ್ಕೆ ಸಾಕಷ್ಟು ಅಧಿಕಾರ ನೀಡಲಾಗಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸಮಾಜವಾದಿ ವ್ಯವಸ್ಥೆಯಡಿ ಬಂಡವಾಳಶಾಹಿ ಸಮಾಜದಲ್ಲಿನ ಸರ್ಕಾರವು ಸಾಮಾಜಿಕ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ಕೆಲವೊಂದು ಕ್ಷೇತ್ರಗಳ ಒಡೆತನವನ್ನ ತನ್ನ ಬಳಿ ಇಟ್ಟುಕೊಳ್ತಕ್ಕಂಥದ್ದು ಅಥವಾ ನಿರ್ವಹಿಸ್ತಕ್ಕಂಥದ್ದನ್ನ ಹೊಂದಿರತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಇಲ್ಲಿ ಲಾಭ ಗಳಿಸ್ತಕ್ಕಂತಹ ಉದ್ದೇಶಗಳಿಲ್ಲ ಅಂತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಮನಗಾಣಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಈ ಸರ್ಕಾರದ ಪ್ರಮುಖವಾದಂತಹ ಉದ್ದೇಶ ಸಾಮಾಜಿಕ ದೇವೋದ್ದೇಶವನ್ನ ಈಡೇರಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ಇದಕ್ಕೆ ಉದಾಹರಣೆಯನ್ನು ನಾವು ಕೊಡ್ತಕ್ಕಂಥದ್ದಾದ್ರೆ ಅಮೆರಿಕದ ಟೆನಿಸ್ ವ್ಯಾಲಿ ಪ್ರಾಧಿಕಾರ ಆಗಿರ್ಬೋದು, ನೆಕ್ಸ್ಟ್ ಭಾರತದಲ್ಲಿರ್ತಕ್ಕಂತಹ ಸಾರ್ವಜನಿಕ ರಂಗವನ್ನ ಇದಕ್ಕೆ ಉದಾಹರಣೆಯಾಗಿ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ. ಅಂದ್ರೆ ರಾಜ್ಯ ಸಮಾಜವಾದದ ಪ್ರಮುಖವಾದಂತಹ ಸಾರಾಂಶ ಏನು ಅಂದ್ರೆ ಸಾಮಾಜಿಕ ಅನ್ಯಾಯವನ್ನ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಸರ್ಕಾರ ಆರ್ಥಿಕ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಒಂದು ಪರಿಕಲ್ಪನೆ ಅಂತೇಳಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಭಾರತದಲ್ಲಿರ್ತಕ್ಕಂತಹ ಸಾರ್ವಜನಿಕ ರಂಗವನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಸಾರ್ವಜನಿಕ ರಂಗ ಅಥವಾ ಸರ್ಕಾರಿ ಕ್ಷೇತ್ರ ಅಂತಕ್ಕಂಥದ್ದು ಸರ್ಕಾರಿ ವಲಯ ಅಂತಕ್ಕಂಥದ್ರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸಮಸ್ತ ಸಮಾಜದ ಜನರ ಯೋಗಕ್ಷೇಮವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಉದ್ದೇಶವನ್ನ ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರ ಏಳಿಗೆಯನ್ನ ಬಯಸುವಂತಹ ನಿಟ್ಟಿನಲ್ಲಿ, ಎಲ್ಲರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಿರ್ತಕ್ಕಂಥದ್ದು, ಉತ್ಪಾದಕ ಯೋಜನೆಗಳನ್ನ ರೂಪಿಸ್ತಿರ್ತಕ್ಕಂಥದ್ದು, ಸಮಾಜದ ಒಳಿತಿಗೋಸ್ಕರವಾಗಿ ಶ್ರಮಿಸ್ತಿರ್ತಕ್ಕಂಥದ್ದನ್ನ ಇಲ್ಲಿ ಸಾರ್ವಜನಿಕ ರಂಗದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು. ಎರಡನೇದಾಗಿ ಆದರ್ಶ ಸಮಾಜವಾದ, ಆಟೋ ಪ್ಲಾನ್ ಸೋಷಿಯಲಿಸಂ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ರೀತಿಯ ಸಮಾಜವಾದ 19ನೇ ಶತಮಾನದ ಆದಿ ಭಾಗದಲ್ಲಿ ಬೆಳವಣಿಗೆ ಕಂಡಂತಹ ಒಂದು ಪದ್ಧತಿ ಅಂತ ಹೇಳಿ ಕರಿತೀವಿ. ಇದನ್ನ ಸಹಚರ್ಯವಾದ, ಅಸೋಸಿಯೇಷನಿಸಂ ಅಂತಾನು ಕರಿತೀವಿ. ಸಹಚರ್ಯವಾದ, ಅಸೋಸಿಯೇಷನಿಸಂ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಸೈಂಟ್ ಸೈಮನ್ಸ್, ಚಾರ್ಲಸ್ ಪೋರಿಯರ್, ಲೂಯಿಸ್ ಬ್ಲಾಕ್ ಮತ್ತು ರಾಬರ್ಟ್ ಓವೆನ್ ರವರು ಇದರ ಪ್ರಮುಖ ಪ್ರತಿಪಾದಕರು ಅಂತೇಳಿ ಕರಿತಕ್ಕಂಥದ್ದು. ಮತ್ತೊಮ್ಮೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಸೈಂಟ್ ಸೈಮನ್ಸ್, ಚಾರ್ಲಸ್ ಪೋರಿಯರ್, ಲೂಯಿಸ್ ಬ್ಲಾಕ್ ಮತ್ತು ರಾಬರ್ಟ್ ಓವೆನ್ ರವರು ಈ ಆದರ್ಶ ಸಮಾಜವಾದದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಸೊ ಇವರ ಪ್ರಕಾರ ಜನರ ಐಚ್ಛಿಕ ಒಕ್ಕೂಟದ ಮೂಲಕ ಸಮಾಜದ ಪರಿವರ್ತನೆ ಮಾಡುವಂತಹ ಉದ್ದೇಶವನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಸಮಾಜವಾದಿಗಳ ಪ್ರಸ್ತಾಪಗಳು ಹೆಚ್ಚು ಆದರ್ಶಮಯ ಮತ್ತು ಕಾಲ್ಪನಿಕವಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಇದನ್ನ ಒಂದು ಭ್ರಮಕ ಸಮಾಜ ಅಂತಾನು ಸಹ ಕರಿತಕ್ಕಂಥದ್ದು ರೂಢಿಯಲ್ಲಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ರಾಂತಿಕಾರಕ ಸಮಾಜವಾದ, ರೆವಲ್ಯೂಷನರಿ ಸೋಷಿಯಲಿಸಂ ಅಂತಕ್ಕಂಥದ್ದು. ರೆವಲ್ಯೂಷನರಿ ಸೋಷಿಯಲಿಸಂ, ಈ ರೆವಲ್ಯೂಷನರಿ ಸೋಷಿಯಲಿಸಂ ಅಥವಾ ಕ್ರಾಂತಿಕಾರಕ ಸಮಾಜವಾದವನ್ನ ಅತ್ಯಂತ ಬಲವಾಗಿ ಪ್ರತಿಪಾದಿಸಿದಂತಹ ಚಿಂತಕ ಯಾರು ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥದ್ದು. ಸೊ ಅವರ ಸಾಮಾಜಿಕ ವ್ಯವಸ್ಥೆಯ ಸಂಪೂರ್ಣ ಪರಿವರ್ತನೆ ಅಂತಕ್ಕಂತಹ ಅರ್ಥದಲ್ಲಿ ಇದನ್ನ ಪರಿಗಣಿಸಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಕ್ರಾಂತಿ ಎಂದರೆ ಹಳೆಯ ಸಾಮಾಜಿಕ ವ್ಯವಸ್ಥೆಯ ಸಂಪೂರ್ಣ ಪರಿವರ್ತನೆ ಎಂದ ಅರ್ಥ ಹೊಂದಿರತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ರಾಜ್ಯವು ಬಂಡವಾಳಶಾಹಿಗಳ ಪ್ರತಿನಿಧಿಗಳಾಗಿರ್ತಕ್ಕಂಥದ್ರಿಂದ ಅದನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ಮಾರ್ಕ್ಸ್ನ ಕ್ರಾಂತಿಕಾರಕ ಸಮಾಜವಾದದ ಪರಿಕಲ್ಪನೆ ಅಂತಕ್ಕಂಥದ್ದು. ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬಂಡವಾಳಶಾಹಿಯನ್ನ ಪರಿಪೂರ್ಣವಾಗಿ ಹೋಗಲಾಡಿಸಬೇಕು ಅಂತಕ್ಕಂಥ ವಾದವೇ ಸಂಪೂರ್ಣ ಪರಿವರ್ತನೆ, ಸಾಮಾಜಿಕ ವ್ಯವಸ್ಥೆಯ ಸಂಪೂರ್ಣ ಪರಿವರ್ತನೆ ಅಂತ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ವೈಜ್ಞಾನಿಕ ಸಮಾಜವಾದ, ಸೈಂಟಿಫಿಕ್ ಸೋಷಿಯಲಿಸಂ. ಸೊ ಇದನ್ನ ಪ್ರತಿಪಾದಿಸ್ತಕ್ಕಂಥವ್ರು ಸಹ ಕಾರ್ಲ್ ಮಾರ್ಕ್ಸ್ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಸೊ ಇದನ್ನ ಮಾರ್ಕ್ಸಿಯನ್ ಸಮಾಜವಾದ ಅಂತಾನು ಸಹ ಕರೀತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಈ ಸಮಾಜವಾದವು ಶ್ರಮ ಮೌಲ್ಯ ಸಿದ್ಧಾಂತ ಮತ್ತು ಇತಿಹಾಸದ ಭೌತಿಕ ನಿರೂಪಣೆಯ ತತ್ವವನ್ನ ಅವಲಂಬಿಸಿರತಕ್ಕಂಥದ್ದನ್ನ ಗಮನಿಸ್ತೀವಿ. ಅಂದ್ರೆ ವೈಜ್ಞಾನಿಕ ಸಮಾಜವಾದದಲ್ಲಿ ಕಾರ್ಲ್ ಮಾರ್ಕ್ಸ್ ಸಮಾಜವಾದವು ಬಂಡವಾಳಶಾಹಿ ಸಮಾಜದ ಸ್ಥಾನವನ್ನ ಆಕ್ರಮಿಸಿಕೊಳ್ಳುವಂತಹ ಕ್ರಮವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಆದರೆ ಅವರ ಪ್ರಕಾರ ಬಂಡವಾಳಶಾಹಿಯ ತರುವಾಯ ಕೆಲವೊಂದು ಐತಿಹಾಸಿಕ ಮತ್ತು ದ್ವಂದ್ವಾತ್ಮಕ ಶಕ್ತಿಗಳ ಕಾರಣದಿಂದಾಗಿ ಸಮಾಜವಾದ ಬಂದೇ ಬರುತ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ವಿಕಸನ ಸಮಾಜವಾದ, ಇವ್ಯಾಲ್ಯುನರಿ ಸೋಷಿಯಲಿಸಂ. ಅಂದ್ರೆ ಜೆಎಸ್ ಮಿಲ್ ರವರ ವಿಕಸನ ಸಮಾಜವಾದದ, ಜೆಎಸ್ ಮಿಲ್ ಅನ್ನ ವಿಕಾಸವಾದದ ಸಮಾಜವಾದದ ಪ್ರಮುಖ ಪ್ರತಿಪಾದಕ ಅಂತೇಳಿ ಪರಿಗಣಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವನ ಪ್ರಕಾರ ಸಮಾಜವಾದವು ಶಾಂತಿಯುತ ಮಾರ್ಗದಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ಅಭಿವೃದ್ಧಿಗೊಳ್ಳುತ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಆದ್ರೆ ಸಮಾಜವಾದದ ಪ್ರತಿಪಾದಕರು ಪೂರ್ಣ ಪ್ರಮಾಣದ ಸಮಾಜದ ಪರಿವರ್ತನೆಗಾಗಿ ಕೆಲವೊಂದು ಸಾಂವಿಧಾನಿಕ ಮತ್ತು ಕಾನೂನು ಕ್ರಮಗಳನ್ನ ಶಿಫಾರಸು ಮಾಡ್ತಾರೆ ಅಂತಕ್ಕಂಥದ್ದು ಇವರ ನಂಬಿಕೆ ಆಗಿರತಕ್ಕಂಥದ್ದನ್ನ ಗಮನಿಸಬಹುದು. ವಿಕಸನ ಸಮಾಜವಾದದಲ್ಲಿ ಒಮ್ಮೆಲೆ ಸಮಾಜವಾದದ ಪರಿಕಲ್ಪನೆಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಆಗೋದಿಲ್ಲ, ಅದು ನೈಸರ್ಗಿಕವಾಗಿ ಅಥವಾ ಸಹಜವಾಗಿ ಹಂತ ಹಂತವಾಗಿ ಸಮಾಜವಾದದ ಪರಿಕಲ್ಪನೆ ಅಂತಕ್ಕಂಥದ್ದು ಬೆಳವಣಿಗೆಯನ್ನ ಕಾಣ್ತಾ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ನೆಕ್ಸ್ಟ್ ಸಮಷ್ಟಿವಾದ, ಕಲೆಕ್ಟಿವಿಸಂ. ಸಮಷ್ಟಿವಾದ ಅಥವಾ ಕಲೆಕ್ಟಿವಿಸಂ ಅಂತ ಹೇಳಿ ಕರಿತೀವಿ. ಸೈಂಟ್ ಸೈಮನ್ ಮತ್ತು ಅವನ ಅನುಯಾಯಿಗಳು ಈ ಸಮಷ್ಟಿವಾದದ ಪ್ರತಿಪಾದಕರು ಅಂತಕ್ಕಂಥದ್ದು. ಸೊ ಇವರ ವಾದದ ಪ್ರಕಾರ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ನಿರ್ವಹಣೆ ಮತ್ತು ಹತೋಟಿಗೆ ಒಳಪಟ್ಟಿರುತ್ತವೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲಾ ಉತ್ಪಾದನಾಂಗಗಳು ಸರ್ಕಾರದ ಒಡೆತನದಲ್ಲಿರ್ತವೆ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ಖಾಸಗಿ ಉದ್ಯಮಕ್ಕೆ ಅವಕಾಶಗಳಿರೋದಿಲ್ಲ. ಸಾಮಾಜಿಕ ಉತ್ಪಾದನೆಯ ಗುರಿಯನ್ನ ಹೊಂದಿರತಕ್ಕಂಥದ್ದೇ ಸಮಷ್ಟಿವಾದ. ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವಂತಹ ಉದ್ದೇಶವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಸರ್ಕಾರವು ಗರಿಷ್ಠ ದಕ್ಷತೆ ಸಾಧನೆಯ ಸನ್ನಿವೇಶದಲ್ಲಿರುವಂತಹ ಕಾರಣದಿಂದಾಗಿ ಸಮಷ್ಟಿವಾದವನ್ನ ಸೈಂಟ್ ಸೈಮನ್ಸ್ ರವರು ಪ್ರತಿಪಾದನೆಯನ್ನ ಮಾಡಿರತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅರಾಜಕತಾವಾದ ಅಂತಕ್ಕಂಥದ್ದು. ಅರಾಜಕತಾವಾದವನ್ನ ಪ್ರೋತಾನ್, ಬುಕನಿನ್, ಪೌರಿಯರ್, ಕ್ರೋಪಕಿನ್ ರವರು ಅರಾಜಕತಾವಾದದ ಪ್ರಮುಖ ಪ್ರತಿಪಾದಕರು ಅಂತಕ್ಕಂಥದ್ದನ್ನು ಗಮನಿಸಬಹುದು. ಸೊ ಇವರಲ್ಲಿ ಪ್ರೋತನ್ ರವರು ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂತಹ ಪ್ರತಿಪಾದಕ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರೋತನ್ ರವರ ಪ್ರಕಾರ ಎಲ್ಲಾ ಸರ್ಕಾರಗಳು ಬಲತ್ಕಾರ ಸ್ವರೂಪದಾಗಿರ್ತವೆ ಅಂತಕ್ಕಂಥದ್ದನ್ನ ಗಮನಿಸ್ತಾರೆ. ಸೊ ಅದರಿಂದಾಗಿ ಅವುಗಳನ್ನ ರದ್ದುಗೊಳಿಸಬೇಕು ಅಂತಕ್ಕಂತಹ ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಸರ್ಕಾರಗಳು ಬಲತ್ಕಾರದ ಸ್ವರೂಪವನ್ನ ಹೊಂದಿರತಕ್ಕಂಥ ಕಾರಣದಿಂದಾಗಿ ಸರ್ಕಾರಗಳನ್ನ ರದ್ದುಗೊಳಿಸಬೇಕು. ಸೊ ಹಾಗಾಗಿ ಅರಾಜಕತಾವಾದಿಗಳ ಪ್ರಕಾರ ಸರ್ಕಾರದ ನೆರವಿನಿಂದ ನೈಜ ಕ್ರಾಂತಿಯನ್ನ ನಡೆಸತಕ್ಕಂಥದ್ದು ಕಷ್ಟ. ಅಂದ್ರೆ ಯಾವುದೇ ಸರ್ಕಾರವೇ ಇಲ್ಲದೆ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವರ ವಾದ ಆಗಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ಗರಿಷ್ಠ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನೀಡುವಂತಹ ಸಮಾಜವನ್ನ ಅಪೇಕ್ಷೆಯನ್ನು ಹೊಂದಿರತಕ್ಕಂಥದ್ದು. ಸೊ ಅವರ ಪ್ರಕಾರ ಖಾಸಗಿ ಆಸ್ತಿಯ ಹಕ್ಕಿನ ಸ್ಥಾನವನ್ನ ಸಾಂಘಿಕ ಮಾಲೀಕತ್ವದ ವಿಧಾನಗಳು ಆಕ್ರಮಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ತಿಳಿಸಿರ್ತಕ್ಕಂಥದ್ದನ್ನ ಗಮನಿಸಬೇಕು. ಅಂದ್ರೆ ಸರ್ಕಾರವನ್ನ ರದ್ದುಗೊಳಿಸಿದಂತಹ ತರುವಾಯದಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಸ್ವಯಂ ಸೇವೆ ಅಥವಾ ಐಚ್ಛಿಕ ಸಂಘಟನೆಗಳು ನಡೆಸಿಕೊಂಡು ಹೋಗ್ಬೇಕಾದಂತಹ ಪ್ರವೃತ್ತಿಗಳನ್ನ ಹೊಂದಿರಬೇಕು. ಅಂದ್ರೆ ಅರಾಜಕತಾವಾದವು ನಾಯಕ ಮತ್ತು ಪ್ರಭುತ್ವ ಇಲ್ಲದ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥದ್ದು ಇವರ ಸಮಾಜವಾದಿಯ ಪರಿಕಲ್ಪನೆಯ ಪ್ರಮುಖ ಚಿಂತನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕಾರ್ಮಿಕ ಸಂಘ ಯಜಮಾನ್ಯವಾದ ಅಂತಕ್ಕಂಥದ್ದು, ಸಿಂಡಿಕಲಿಸಂ ಅಂತಕ್ಕಂಥದ್ದು. ಕಾರ್ಮಿಕ ಸಂಘ ಯಜಮಾನ್ಯವಾದ ಅಂದ್ರೆ ಜಾರ್ಜ್ ಸೋರೆಲ್ ಮತ್ತು ಫರ್ಡಿನೆಂಡ್ ಪೊಲೆಂಟಿಯರ್ ಅವರು ಕಾರ್ಮಿಕ ಸಂಘ ಯಜಮಾನವಾದದ ಪ್ರಮುಖ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ. ಸೊ ಇದು ವೈಯಕ್ತಿಕವಾದ ಮತ್ತು ಅರಾಜಕತೆವಾದದ ವಿರುದ್ಧವಾದಂತಹ ಪ್ರತಿಕ್ರಿಯಾತ್ಮಕವಾದಂತಹ ಚಿಂತನೆ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದನ್ನು ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಈ ಅರಾಜಕತೆ ವಾದಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ನಿಟ್ಟಿನಲ್ಲಿ, ಅದಕ್ಕೆ ವಿರುದ್ಧ ರೂಪದಲ್ಲಿ ಬೆಳೆದು ಬಂದಂತಹ, ಮೂಲತಃ ಫ್ರಾನ್ಸಿನಲ್ಲಿ ಬೆಳವಣಿಗೆ ಕಂಡಂತಹ ಒಂದು ಪದ್ಧತಿ ಅಂತೇಳಿ ಕರಿತೀವಿ. ನಂತರದಲ್ಲಿ ಇಟಲಿಯಲ್ಲೂ ಸಹ ಇದು ಜನಪ್ರಿಯತೆಯನ್ನು ಹೊಂದಿದಂತಹ ಸಮಾಜವಾದಿ ಪದ್ಧತಿ ಅಂತೇಳಿ ಕರಬಹುದು ಅಂತಕ್ಕಂಥದ್ದು. ಸೊ ಇದು ಕಾರ್ಮಿಕರಿಂದ ಸಂಘಟಿಸಲ್ಪಟ್ಟಂತಹ ಒಂದು ಕ್ರಾಂತಿಕಾರಿಕ ಚಳುವಳಿ ಆಗಿರತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಕಾರ್ಮಿಕರ ಯಜಮಾನ್ಯವಾದಿಗಳು ಖಾಸಗಿ ಆಸ್ತಿ ಮತ್ತು ಸರ್ಕಾರಿ ವ್ಯವಸ್ಥೆಯನ್ನ ಇಷ್ಟಪಡಲಿಲ್ಲ ಅಂತಕ್ಕಂಥದ್ದು. ಅವರು ಕಾರ್ಮಿಕ ಚಳುವಳಿಯ ಮೂಲಕ ಕ್ರಾಂತಿಕಾರಿ ವಿಧಾನದಲ್ಲಿ ಅರಾಜಕತೆ ಸಮಾಜವನ್ನ ಸೃಷ್ಟಿಸುವಂತಹ ಇಚ್ಛೆಯನ್ನು ಒಳಗೊಂಡಿದ್ದವರು ಅಂತಕ್ಕಂಥದ್ದು. ಅಂದ್ರೆ ಕಾರ್ಮಿಕ ಸಂಘ ಯಜಮಾನವಾದ್ಯದಲ್ಲಿ ಕಾರ್ಮಿಕರು ತಮ್ಮದೇ ಆದಂತಹ ಸರ್ಕಾರವನ್ನು ಸ್ಥಾಪಿಸಿಕೊಂಡು ಕೈಗಾರಿಕೆಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ತಕ್ಕಂತಹ ಒಂದು ಪದ್ಧತಿಯನ್ನ ಕಾರ್ಮಿಕ ಸಂಘ ಯಜಮಾನ್ಯವಾದ ಅಂತಕ್ಕಂಥದ್ದನ್ನ ಪರಿಗಣಿಸ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಜಾಗರೂಕ ಅಥವಾ ವಿಳಂಬ ಸಮಾಜ, ಫ್ಯಾಬಿಯನ್ ಸೋಷಿಯಲಿಸಂ ಅಂತಕ್ಕಂಥದ್ದು. ಜಾಗರೂಕ ಅಥವಾ ವಿಳಂಬ ಸಮಾಜವಾದ ಫ್ಯಾಬಿಯನ್ ಸೋಷಿಯಲಿಸಂ. ಸೊ ಇದನ್ನ ಪ್ರತಿಪಾದನೆಯನ್ನ ಮಾಡಿದಂತಹ ಪ್ರಮುಖ ಸಮಾಜವಾದದ ಚಿಂತಕರು ಯಾರು ಅಂತಂದ್ರೆ ಹನಿ ಬೆಸೆಂಟ್, ಎಚ್ ಜಿ ವೇಲ್ಸ್, ಜಾರ್ಜ್ ಬರ್ನಾರ್ಡ್ ಶಾ, ಜಿ ವಾಲೆಸ್ ಅಂತಕ್ಕಂಥವರು. ಸೊ ಇವರ ಪ್ರಕಾರ ಫೇಬಿಯನ್ ಸಮಾಜವಾದ ಅಥವಾ ವಿಳಂಬವಾದ ಅಂತಂದ್ರೆ ಏನು ಅಂತಂದ್ರೆ, ಜಾಗರೂಕ ಅಥವಾ ವಿಳಂಬ ನೀತಿ ತತ್ವದ ಆಧಾರವನ್ನ ಒಳಗೊಂಡಿರ್ತಕ್ಕಂತಹ ಈ ಸಮಾಜವಾದದ ಪರಿಕಲ್ಪನೆಯಲ್ಲಿ, ಸೊ ಇವರ ಪ್ರಕಾರ ಏನ್ ಪ್ರತಿಪಾದನೆಯನ್ನ ಮಾಡ್ತಾರೆ ಅಂತಂದ್ರೆ, ಬಂಡವಾಳಶಾಹಿಯ ಮೇಲಿನ ನೇರ ಅಕ್ರಮಗಳನ್ನ ಮಾಡೋದಿಕ್ಕೆ ಬದಲಾಗಿ ಫ್ಯಾಬಿಯನ್ ಸಮಾಜವಾದ ಶಾಂತಿಯುತ ಅಥವಾ ಯೋಜಿತ ಮಾರ್ಗದಲ್ಲಿ ಸಮಾಜವಾದದ ಅಸ್ತಿತ್ವವನ್ನ ರೂಪಿಸ್ತಕ್ಕಂತಹ ಒಲವನ್ನ ಹೊಂದಿದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವುದೇ ಕ್ರಾಂತಿ ಅಥವಾ ರಕ್ತಪಾತ ಇಲ್ಲದೆ ಬಂಡವಾಳಶಾಹಿ ಸಮಾಜವನ್ನ ಸಮಾಜವಾದಿ ಸಮಾಜವನ್ನಾಗಿ ನಿಧಾನವಾಗಿ ಮತ್ತು ಜಾಗರೂಕವಾಗಿ ಪರಿವರ್ತಿಸುವಂತಹ ಗುರುವನ್ನ ಹೊಂದಿದ್ದಂತಹ ಸಮಾಜವಾದದ ಚಿಂತಕರ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದು. ಆದರೆ ಸಮಾಜವಾದದ ಸ್ಥಾಪನೆಗೆ ಶಿಕ್ಷಣ ಅತ್ಯವಶ್ಯಕ ಅಂತ ಹೇಳಿ ತಿಳಿಸೋದ್ರ ಮೂಲಕವಾಗಿ ಸಮಾಜದ ಸುಧಾರಣೆಗೆ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನ ನೀಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ನೆಕ್ಸ್ಟ್ ಕ್ರಿಶ್ಚಿಯನ್ ಸಮಾಜವಾದ, ಕ್ರಿಶ್ಚಿಯನ್ ಸೋಷಿಯಲಿಸಂ ಅಂತಕ್ಕಂಥದ್ದು. ಕಿಂಗ್ಸ್ಲೇ, ಕಾರ್ಟರ್, ಸ್ಟಾಕರ್ ಮತ್ತು ಟೋಂಟ್ ಎಂಬುವರು ಕ್ರಿಶ್ಚಿಯನ್ ಸಮಾಜವಾದದ ಚಳುವಳಿಯ ಪ್ರಮುಖ ಚಳುವಳಿಕಾರರು ಅಂತಕ್ಕಂಥದ್ದನ್ನ ನೋಡಬಹುದು. ಸೊ ಈ ಚಳುವಳಿ ಮೊದಲು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಗಿ ನಂತರ ಅಮೆರಿಕ ಮತ್ತು ಜರ್ಮನಿಗಳಿಗೆ ವಿಸ್ತರಣೆ ಆಗಿರತಕ್ಕಂಥದ್ದನ್ನು ಗಮನಿಸಬಹುದು. ಅಂದ್ರೆ ಕ್ರಿಶ್ಚಿಯನ್ ಸಮಾಜವಾದದಲ್ಲಿ ಕ್ರಿಶ್ಚಿಯನ್ ಧರ್ಮದ ತತ್ವಗಳ ಆಧಾರದ ಮೇಲೆ ಕಾರ್ಮಿಕರ ಸಂಘಟನೆಗಳನ್ನು ಸ್ಥಾಪಿಸುವಂತಹ ಗುರಿಯನ್ನ ಹೊಂದಿರತಕ್ಕಂಥದ್ದನ್ನು ಗಮನಿಸ್ತೀವಿ. ಅಂದ್ರೆ ಈ ಸಮಾಜವಾದವು ಕಾರ್ಮಿಕರನ್ನು ಹೇಗಾದರೂ ಮಾಡಿ ಮುಕ್ತಿಗೊಳಿಸುವಂತಹ ಆಶಯವನ್ನು ಹೊಂದಿರತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಪರಿಷ್ಕರಣವಾದ, ರಿವಿಷನಿಸಂ ಅಂತಕ್ಕಂಥದ್ದು. ರಿವಿಷನಿಸಂ ಅಥವಾ ಪರಿಷ್ಕರಣವಾದ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಇಂಗ್ಲೆಂಡ್ ನಲ್ಲಿ ಬೆಳವಣಿಗೆ ಕಂಡ ಫ್ಯಾಬಿಯನ್ ಸಮಾಜವಾದದ ಪರಿಷ್ಕರಣಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಅಂತೇಳಿ ಪರಿಗಣಿಸಬೇಕಾಗಿದೆ ಅಂತಕ್ಕಂಥದ್ದು. ಸೊ ಇವರ ಪ್ರಕಾರ ಪರಿಷ್ಕರಣವಾದಿಗಳು ವರ್ಗ ಸಂಘರ್ಷ, ಕ್ರಾಂತಿ ಮತ್ತು ಹಿಂಸೆಯನ್ನ ಒಪ್ಪಿಕೊಳ್ಳದೆ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಸೊ ಅವರು ಇದಕ್ಕೆ ಬದಲಾಗಿ ಬಂಡವಾಳಶಾಹಿ ವ್ಯವಸ್ಥೆಯ ಸಂಪೂರ್ಣ ರದ್ದತಿಗೆ ಬದಲಾಗಿ ಅದರಲ್ಲಿ ಬದಲಾವಣೆಗೆ ಕರೆ ಕೊಟ್ಟಿರತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಅವರು ಆದಾಯ ಮತ್ತು ಸಂಪತ್ತಿನ ವಿತರಣೆಯಲ್ಲಿನ ಅಸಮಾನತೆಯನ್ನು ತಗ್ಗಿಸುವಂತಹ ಕಾರ್ಯಕ್ಕೆ ಹೆಚ್ಚು ಒತ್ತು ನೀಡಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರು ಶಿಕ್ಷಣ, ಪ್ರೇರಣೆ ಮತ್ತು ಪಾರ್ಲಿಮೆಂಟರಿ ಸುಧಾರಣೆಯ ಮೂಲಕ ನಿಧಾನಗತಿಯ ಬದಲಾವಣೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದವರಾಗಿದ್ದವರು. ಅಂದ್ರೆ ಇವರ ಪ್ರಕಾರ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸೋದಕ್ಕೆ ಬದಲಾಗಿ ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲೇ ನಿಧಾನಗತಿಯಲ್ಲಿ ಬದಲಾವಣೆಯನ್ನು ತರೋದ್ರ ಮೂಲಕವಾಗಿ ಸಮಾಜದ ಹಿತಸಾಧನೆಯನ್ನ ಸಾಧಿಸುವಂತಹ ಸದುದ್ದೇಶವನ್ನ ಒಳಗೊಂಡಿದ್ದಂತಹ ಪದವನ್ನ ಪರಿಷ್ಕರಣವಾದ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಜಾಪ್ರಭುತ್ವ ಸಮಾಜವಾದ, ಡೆಮೊಕ್ರೆಟಿಕ್ ಸೋಷಿಯಲಿಸಂ ಅಂತಕ್ಕಂಥದ್ದು. ಸೊ ಈ ಡೆಮೊಕ್ರೆಟಿಕ್ ಸೋಷಿಯಲಿಸಂ ಅನ್ನ ಮಾರ್ಕ್ಸ್ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಸಮಾಜವಾದ ಮತ್ತು ಪರಿಶುದ್ಧ ಪ್ರಜಾಪ್ರಭುತ್ವದ ಒಂದು ಸಂಯೋಜನೆ ಆಗಿರ್ತಕ್ಕಂಥದ್ದನ್ನ ಈ ಚಿಂತನೆಯಲ್ಲಿ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದು ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳು ಒಟ್ಟೊಟ್ಟಾಗಿ ಕಾರ್ಯನಿರ್ವಹಿಸುವುದನ್ನ ಬಯಸುತ್ತೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಅದು ಅಧಿಕಾರ ವಿಕೇಂದ್ರೀಕರಣ, ಅಸಮಾನತೆಯ ನಿವಾರಣೆ ಮತ್ತು ಸರ್ವರಿಗೆ ಸಮಾನ ಅವಕಾಶ ಎಂಬ ತತ್ವವನ್ನು ಆಧರಿಸಿ ಈ ರೀತಿಯ ಸಮಾಜವಾದ ಅಂತಕ್ಕಂಥದ್ದು ಯಾವುದೇ ರೀತಿ ಯೋಜನೆಗಳನ್ನ ಅವಲಂಬಿಸಿರೋ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದನ್ನ ಮಾರ್ಕ್ಸ್ ಪ್ರಜಾಪ್ರಭುತ್ವ ಸಮಾಜವಾದದ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವೃತ್ತಿ ಸಂಘ ಸಮಾಜವಾದ ಗೈಲ್ಡ್ ಸೋಷಿಯಲಿಸಂ ಅಂತ ಹೇಳಿ ಕರಿತೀವಿ. ಅಂದ್ರೆ ಜೆ ಡಿ ಎಚ್ ಕೋಲ್, ಆಪ್ಸನ್, ಎ ಆರ್ ಆರೆಂಜ್ ಮತ್ತು ಜೆಸ್ಟರ್ ಟೌನ್, ಸೊ ಹೀಗೆ ಹಲವಾರು ಸಮಾಜವಾದದ ಪ್ರತಿಪಾದಕರು ಈ ಸಮಾಜವಾದದ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸ್ತಾರೆ. ಸೊ ಅವರು ನಿಧಾನಗತಿಯ ಬದಲಾವಣೆ ಮತ್ತು ಸುಧಾರಣೆಯಲ್ಲಿ ನಂಬಿಕೆಯನ್ನು ಒಳಗೊಂಡಿದ್ದಂತವರಾಗಿರ್ತಾರೆ. ಸೊ ಇವರು ಪ್ರತಿಯೊಂದು ಚಟುವಟಿಕೆಯಲ್ಲಿ ವೃತ್ತಿ ಸಂಘಗಳನ್ನ ಸ್ಥಾಪಿಸುವ ಮತ್ತು ಕೈಗಾರಿಕೆಗಳ ಕಾರ್ಮಿಕರ ಹತೋಟಿಯಲ್ಲಿಟ್ಟುಕೊಂಡಿರುವುದನ್ನ ಇಚ್ಛಿಸಿದ್ರು ಅಂತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಅವರ ಪ್ರಕಾರ ಕೈಗಾರಿಕೆಗಳು ಸರ್ಕಾರದ ಹತೋಟಿಯಲ್ಲಿರಬಾರದು, ಪ್ರತಿಯೊಬ್ಬ ಕಾರ್ಮಿಕ ತಾನು ಕಾರ್ಯನಿರ್ವಹಿಸುವಂತಹ ಉದ್ಯಮದಲ್ಲಿ ಪಾಲುದಾರನಾಗಿರಬೇಕು. ಸೊ ಇಲ್ಲಿ ಅನುಭೋಗಿಗಳು ಮತ್ತು ಉತ್ಪಾದಕರು ಸಮಾನತೆಯ ಆಧಾರದ ಮೇಲೆ ಪಾಲುದಾರರಾಗಿರಬೇಕು ಅಂತ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ವೃತ್ತಿ ಸಂಘ ಸಮಾಜವಾದದಲ್ಲಿ ಸಮಾಜದಲ್ಲಿ ವೈಯಕ್ತಿಕ ಸಂಘರ್ಷ ಹೊಂದಿರುವ ಕಾರ್ಮಿಕರು ಮತ್ತು ಬಂಡವಾಳಶಾಹಿಗಳು ಎಂಬ ಎರಡು ವರ್ಗಗಳು ಇರಲೇಬಾರದು ಅಂತಕ್ಕಂತಹ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸೊ ಇವರ ಪ್ರಕಾರ ಉತ್ಪಾದಕರಿಗೂ ಸಮಾನ ಆದ್ಯತೆ ಇರಬೇಕು, ಅನುಭೋಗಿಗಳಿಗೂ ಸಮಾನ ಆದ್ಯತೆ ಇರಬೇಕು, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅನುಭೋಗಿಗಳು ಮತ್ತು ಉತ್ಪಾದಕರು ಸಮಾನ ಪಾಲುದಾರರಾಗಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಕಾರ್ಮಿಕರು ಮತ್ತು ಬಂಡವಾಳಶಾಹಿಗಳು ಎಂಬ ವರ್ಗರಹಿತವಾದಂತಹ ವ್ಯವಸ್ಥೆ ನಿರ್ಮಾಣ ಆಗ್ತಕ್ಕಂಥದ್ದೇ ವೃತ್ತಿ ಸಂಘ ಸಮಾಜವಾದ ಅಂತಕ್ಕಂಥದ್ದು. ನೆಕ್ಸ್ಟ್ ಸಮತಾವಾದ ಕಮ್ಯುನಿಸಂ ಅಂತಕ್ಕಂಥದ್ದು. ಸೊ ಈ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸಿದ್ದು ಮಾರ್ಕ್ಸ್ ರವರು ಅಂತಕ್ಕಂಥದ್ದನ್ನ ಗಮನಿಸಬಹುದು. ಮಾರ್ಕ್ಸ್ ನ ಪ್ರಕಾರ ಸಮತಾವಾದವು ಸಮಾಜದ ನಂತರದ ಉನ್ನತದ ಹಂತ ಅಂತ ಹೇಳಿ ಕರೀತಾನೆ. ಸೊ ಅದು ಹೇಗೆ ಅಂತಂದ್ರೆ, ಸಮಾಜವಾದದ ತತ್ವವು ಪ್ರತಿಯೊಬ್ಬನ ಸಾಮರ್ಥ್ಯಕ್ಕನುಸಾರ, ಪ್ರತಿಯೊಬ್ಬನ ಕಾರ್ಯಾನುಸಾರ, ಅಂದ್ರೆ ಫ್ರಮ್ ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ ಟು ಈಚ್ ಅಕಾರ್ಡಿಂಗ್ ಟು ಹಿಸ್ ವರ್ಕ್ ಎಂದು ಹೇಳಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಆದರೆ ಸಮತಾವಾದದ ಮೂಲ ತತ್ವ ಪ್ರತಿಯೊಬ್ಬನ ಸಾಮರ್ಥ್ಯ ಅನುಸಾರ, ಪ್ರತಿಯೊಬ್ಬನ ಅವಶ್ಯಾನುಸಾರ ಅಂತ ಹೇಳಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ. ಫ್ರಮ್ ಈಚ್ ಅಕಾರ್ಡಿಂಗ್ ಟು ಹೀಸ್ ಎಬಿಲಿಟಿ ಟು ಈಚ್ ಅಕಾರ್ಡಿಂಗ್ ಟು ನೀಡ್ ಅಂತಕ್ಕಂಥದ್ದು. ಅಂದ್ರೆ ಸಮತಾವಾದದ ಪ್ರಕಾರ ಅಂತಿಮವಾಗಿ ವರ್ಗ ಸಂಘರ್ಷವೆಂಬುದೇ ಇರೋದಿಲ್ಲ ಅಂತಕ್ಕಂಥದ್ದು, ಹಾಗೂ ಸರ್ಕಾರ ಎಂಬುದು ನಶಿಸು ಹೋಗುತ್ತೆ, ಇಲ್ಲಿ ಹಣಕ್ಕೆ ಯಾವುದೇ ಪಾತ್ರವಿರೋದಿಲ್ಲ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬನ ಅವಶ್ಯಕತೆಗೆ ಅನುಗುಣವಾಗಿ ವಿತರಣೆ ನಡೆಯುತ್ತಿರುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಈ ರೀತಿಯ ಸಮತಾವಾದದ ವ್ಯವಸ್ಥೆ ಇಂದು ಜಗತ್ತಿನಲ್ಲಿ ಎಲ್ಲೂ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಚೈನಾದಲ್ಲಿ ಇರತಕ್ಕಂಥದ್ದು ಸಹ ಸಮಾಜವಾದವೇ ಹೊರತು ಸಮತಾವಾದವಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಸೊ ಹೀಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜವಾದದಲ್ಲಿ ಬರತಕ್ಕಂತಹ ವಿವಿಧ ಪ್ರಕಾರಗಳ ಬಗ್ಗೆ ಸೊ ಇಲ್ಲಿಯವರೆಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ರವರ ಚಿಂತನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಲ್ ಮಾರ್ಕ್ಸ್ 1818 1883 ನಡುವಿನ ಕಾಲಾವಧಿಯಲ್ಲಿ ಅಪ್ರತಿಮವಾದಂತಹ ಸಮಾಜವಾದದ ಪ್ರತಿಪಾದಕ ಅಂತೇಳಿ ಪರಿಗಣಿಸ್ತೀವಿ. ಸೊ ಇವನೊಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ಇತಿಹಾಸಗಾರ, ಪ್ರಭಾವಿ ಸಮಾಜಶಾಸ್ತ್ರಜ್ಞ, ರಾಜ್ಯ ನೀತಜ್ಞ, ತತ್ವಶಾಸ್ತ್ರಜ್ಞ, ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂತಹ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ಕಾರ್ಲ್ ಹೆನ್ರಿಚ್ ಮಾರ್ಕ್ಸ್ ಎಂದಾಕ್ಷಣ ಎಲ್ಲರಲ್ಲೂ ಮೈ ನವರೇಳಿಸುವಂತಹ ಹೆಸರು ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವನ ಹೆಸರೆತ್ತಿದೊಡನೆ ಮನಸ್ಸು ಪುಳಕಿತಗೊಳ್ಳುತ್ತೆ ಅಂತಕ್ಕಂಥದ್ದು. ಅಂತಹ ಅದ್ವಿತೀಯವಾದಂತಹ ಚಿಂತಕ, ಸೊ ಅವನು ಅಪ್ರತಿಮ ಬರಹಗಾರರಾಗಿದ್ದ. ಸೊ ಅವನನ್ನ ಒಬ್ಬ ಯುಗ ಪುರುಷ ಅಂತೇಳಿ ಕರೆಯೋದಿಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕ ಸಮಾಜವಾದದ ಜನಕನಾದಂತಹ ಕಾರ್ಲ್ ಮಾರ್ಕ್ಸ್ ಅವನ ಅನುಯಾಯಿಗಳಿಗೆ ಒಬ್ಬ ಆರಾಧ್ಯ ದೇವ ಅಂತೇಳಿ ಬೋಧಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಅವನು ಬೋಧಿಸಿದ್ದು ಒಂದು ಧರ್ಮ, ಅವನು ಬರೆದದ್ದು ಒಂದು ಪವಿತ್ರ ಪೂಜನೀಯ ಗ್ರಂಥ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಈ ಕಾರ್ಲ್ ಮಾರ್ಕ್ಸ್ ಬಂಡವಾಳಶಾಹಿಗಳಿಗೆ ಸಿಂಹ ಸ್ವಪ್ನ, ಕಾರ್ಮಿಕರ ಹೋರಾಟಗಾರರ ನೇತಾರ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಮತ್ತು ವೈಚಾರಿಕ ಕ್ರಾಂತಿಯ ಹರಿಕಾರನಾಗಿ ಮಾರ್ಕ್ಸ್ ಕೇವಲ ಅರ್ಥಶಾಸ್ತ್ರಜ್ಞ ಮಾತ್ರವೇ ಅಲ್ಲ, ಶ್ರೇಷ್ಠ ಇತಿಹಾಸಗಾರ ಆಗಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ. ಪ್ರಭಾವಿ ಸಮಾಜ ಶಾಸ್ತ್ರಜ್ಞ, ರಾಜ್ಯ ನೀತಜ್ಞ, ತತ್ವಶಾಸ್ತ್ರ ಪಾರಂಗತ ಅಂತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಮಾರ್ಕ್ಸ್ ಎಲ್ಲಾ ಕ್ಷೇತ್ರಗಳಲ್ಲಿ ಅಪ್ರತಿಮವಾದಂತಹ ಸಾಧನೆಯನ್ನ ಮಾಡಿದಂತಹ ಒಬ್ಬ ಯುಗ ಪುರುಷ ಅಂತೇಳಿ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಇವನನ್ನ ಸಕಲ ವಿದ್ಯಾವಲ್ಲಭ ಅಂತೇಳಿ ಪರಿಗಣಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಆತನೋರ್ವ ಪ್ರವಾದಿಯಾಗಿದ್ದ ಅಂತಕ್ಕಂಥದ್ದು, ಎಲ್ಲಕ್ಕೂ ಮಿಗಲಾಗಿ ಒಬ್ಬ ಶ್ರೇಷ್ಠ ಮಾನವತಾವಾದಿಯಾದಂತಹ ಮಾರ್ಕ್ಸ್ ಅವನ ಬಗ್ಗೆ ಎಷ್ಟೇಳಿದ್ರು ಸಹ ಕಡಿಮೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಏಕೆಂದ್ರೆ ಅವನಷ್ಟು ಕೀರ್ತಿವಂತನಾದಂತಹ ವ್ಯಕ್ತಿ ಮತ್ತೊಬ್ಬನಿಲ್ಲ ಅಂತಕ್ಕಂಥದ್ದನ್ನ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಮಾರ್ಕ್ಸ್ನಿಗೆ ಮಾರ್ಕ್ಸ್ನೇ ಸರಿಸಾಟಿ ಅಂತಂದ್ರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಏಕೆಂದ್ರೆ ಅವನಷ್ಟು ಮೇಧಾವಿಯನ್ನು ಜಗತ್ತು ಇದುವರೆಗೂ ಕಂಡಿಲ್ಲ, ಮುಂದೆ ಕಾಣುವುದೂ ಇಲ್ಲ ಅಂತಕ್ಕಂಥದ್ದನ್ನ ಪರಿಗಣಿಸಬೇಕಾಗತ್ತೆ. ಸೊ ಅವರು ಒಂದು ವೇಳೆ ಕಾರ್ಲ್ ಮಾರ್ಕ್ಸ್ ಹುಟ್ಟದೇ ಇದ್ರೆ ಜಗತ್ತು ಇಂದಿಗೂ ಸಹ ಈಗಿರ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಅವನ ಬರವಣಿಗೆಯಲ್ಲಿ ಮದ್ದು ಗುಂಡಗಳ ಅಗಾಧ ಶಕ್ತಿ ಇದೆ ಅಂತಕ್ಕಂಥದ್ದು, ಜ್ವಾಲಾಮುಖಿಯ ಪರಿಣಾಮವಿದೆ ಅಂತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಅವನು ನೇರವಾಗಿ ಹಿಂಸೆ, ರಕ್ತಪಾತ ಮತ್ತು ಕ್ರಾಂತಿಯನ್ನ ಬಹಿರಂಗವಾಗಿ ಸಮರ್ಥಿಸಿ ಸಾಮಾಜಿಕ ಪರಿವರ್ತನೆಯನ್ನ ಹಿಂಸಾಯುಕ್ತ ಕ್ರಾಂತಿಯೊಂದು ಸಾಮಾಜಿಕ ಪರಿವರ್ತನೆಗೆ ಹಿಂಸಾಯುಕ್ತ ಕ್ರಾಂತಿಯೊಂದು ಮಾರ್ಗ ಅಂತಕ್ಕಂಥದ್ದನ್ನ ಬಲವಾಗಿ ಪ್ರತಿಪಾದನೆಯನ್ನ ಮಾಡಿದ ಸಮಾಜವಾದದ ಚಿಂತಕ ಅಂತಕ್ಕಂಥದ್ದು. ಸೊ ಇವನ ಪ್ರಕಾರ ದುಡಿಯುವ ಮತ್ತು ಶೋಷಿತ ವರ್ಗಗಳ ಕಣ್ಮಣಿಯಾಗಿದ್ದ ಅಂತಕ್ಕಂಥದ್ದು. ಒಬ್ಬ ಅದ್ಭುತ ಮತ್ತು ಪ್ರತಿಭಾವಂತಹ ಬರವಣಿಗೆಗಾರನಾದಂತಹ ಮಾರ್ಕ್ಸ್ ಬರೆದಿರುವುದು ಅಗಾಧವಾದಂತಹ ಚಿಂತನೆಗಳನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಅಂದ್ರೆ ಮಾರ್ಕ್ಸ್ನ ಪ್ರಭಾವಳಿ ಅಷ್ಟೊಂದು ವಿಸ್ಮಯವಾಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಪರಿಗಣಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಆರ್ಥಿಕ ಚಿಂತನೆಯ ಇತಿಹಾಸದಲ್ಲಿ ಅಜರಾಮರವಾಗಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್ ಕೇವಲ ಅರ್ಥಶಾಸ್ತ್ರಕ್ಕೆ ಮಾತ್ರವಲ್ಲ, ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ವಿಷಯಗಳಲ್ಲೂ ಸಹ ತನ್ನ ಚಿಂತನೆಗಳನ್ನ ಪ್ರವಹಿಸುವಂತೆ ತನ್ನ ಬರವಣಿಗೆಯ ಮೂಲಕವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಹಾಗಾಗಿ ಇವನು ಒಬ್ಬ ಕ್ರಾಂತಿಕಾರಿಕ ಸಮಾಜವಾದದ ಪ್ರತಿಪಾದಕ ಅಂತೇಳಿ ಪರಿಗಣಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾರ್ಲ್ ಮಾರ್ಕ್ಸ್ ವೈಚಾರಿಕ ಪ್ರಪಂಚದಲ್ಲಿ ಶ್ರೇಷ್ಠ ಧ್ರುವತಾರಿಯಾಗಿ ಕಂಗೊಳಿಸಿದ್ದಾನೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವನ ಹೆಸರೆತ್ತಿದೊಡನೆ ಬಂಡವಾಳಶಾಹಿಗಳು, ಪಟ್ಟಬದ್ಧರು, ಪ್ರತಿಗಾಮಿಗಳು ಮತ್ತು ಸಮಾಜ ದ್ರೋಹಿಗಳು ಕನಸಿನಲ್ಲೂ ಸಹ ಬೆಚ್ಚು ಬೀಳ್ತಕ್ಕಂತಹದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಬೆಂಕಿ ಜ್ವಾಲೆಯಂತಹ ಅವನ ಶ್ರೇಷ್ಠ ಚಿಂತನೆಗಳ ಪ್ರಭಾವವನ್ನ ವಿವರಿಸಲು ಶಬ್ದಗಳೇ ಸಾಕಾಗೋದಿಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಜಗತ್ತಿನ ಕಾರ್ಮಿಕರೇ ಅವನ್ ಹೇಳಿರ್ತಕ್ಕಂತಹ ಕರೆ ಏನು ಅಂತಂದ್ರೆ, ಜಗತ್ತಿನ ಕಾರ್ಮಿಕರೇ ಒಂದಾಗಿ ನೀವು ನಿಮ್ಮ ಬಂಧನ ಹೊರತು ಕಳೆದುಕೊಳ್ಳಲು ಬೇರೇನೂ ಇಲ್ಲ ಅಂತಕ್ಕಂತಹ ಮಾತನ್ನ ತಿಳಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಮತ್ತೊಮ್ಮೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಜಗತ್ತಿನ ಕಾರ್ಮಿಕರೇ ಒಂದಾಗಿ ನೀವು ನಿಮ್ಮ ಬಂಧನವನ್ನು ಹೊರತು ಕಳೆದುಕೊಳ್ಳುವುದು ಬೇರೇನೂ ಇಲ್ಲ, ನಿಮಗೆ ಜಯಿಸಲು ಇಡೀ ಜಗತ್ತೇ ಇದೆ ಅಂತಕ್ಕಂತಹ ಸಂದೇಶವಾಣಿಯನ್ನ, ಅಂದ್ರೆ ದಿವ್ಯ ಸಂದೇಶವನ್ನ ಕಾರ್ಮಿಕ ಹೋರಾಟದ ಪ್ರೇರಕ ಶಕ್ತಿಯಾಗಿ ನೀಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಅವನ ಈ ದಿವ್ಯವಾಣಿ ಅಮರವಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಅಂದ್ರೆ ಸರ್ವಕಾಲಕ್ಕೂ ಸರ್ವ ಪಂಥಕ್ಕೂ ಮಾರ್ಕ್ಸನೇ ಶ್ರೇಷ್ಠ ಚಿಂತನಕಾರ ಅಥವಾ ಆರ್ಥಿಕ ಚಿಂತನೆಯ ಅರ್ಥಶಾಸ್ತ್ರದ ಇತಿಹಾಸದಲ್ಲಿ ಕಾರ್ಲ್ ಮಾರ್ಕ್ಸ್ನ ಚಿಂತನೆಗಳು ಒಂದು ಮಹತ್ವದ ಮೈಲುಗಲ್ಲು ಅಂತಕ್ಕಂಥದ್ದನ್ನ ಪರಿಗಣಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಈ ಕಾರ್ಲ್ ಮಾರ್ಕ್ಸ್ನ ಜೀವನ ಪರಿಚಯವನ್ನ ತಿಳ್ಕೊಳ್ತಕ್ಕಂಥದ್ದಾದ್ರೆ, ಬಿಬಿಲೋಗ್ರಫಿ ನೋಟ್ ಆಫ್ ಮಾರ್ಕ್ಸ್, ಕಾರ್ಲ್ ಮಾರ್ಕ್ಸ್ನ ಜೀವನ ಪರಿಚಯ ಹೇಗಿದೆ ಅಂತಕ್ಕಂಥದ್ದನ್ನ ನೋಡಿದಾದ್ರೆ, ಆರ್ಥಿಕ ಚಿಂತನೆಯ ಇತಿಹಾಸದಲ್ಲಿ ಅಮರನಾಗಿರ್ತಕ್ಕಂತಹ ಕಾರ್ಲ್ ಹೆನ್ರಿಚ್ ಮಾರ್ಕ್ಸ್ 1818 May 5 ಜರ್ಮನಿಯ ಟ್ರಯನ್ರಿ ಎಂಬ ಮಧ್ಯಮ ವರ್ಗದ ಯಹೂದಿ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ಆತನ ತಂದೆಯಾದಂತಹ ಹೆನ್ರಿಚ್ ಮಾರ್ಕ್ಸ್ ಒಬ್ಬ ಶ್ರೇಷ್ಠ ವಕೀಲನಾಗಿದ್ದವನು. ಯಹೂದಿ ವಿರೋಧಿ ವಾತಾವರಣ ಇದ್ದಂತಹ ಆಗಿನ ಕಾಲದಲ್ಲಿ ಬದುಕುವುದೇ ದುಸ್ತರವೆನಿಸಿದಂತಹ ಸಂದರ್ಭದಲ್ಲಿ ಮಾರ್ಕ್ಸ್ನ ತಂದೆ ತಾಯಿಗಳು ಅವನು ಬಾಲ್ಯದಲ್ಲಿಯೇ ಪ್ರಾಟೆಸ್ಟೆಂಟ್ ಪಂಥಕ್ಕೆ ಮತಾಂತರವನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ಗಮನಿಸಬಹುದು. ನೆಕ್ಸ್ಟ್ 1830 ಆತ ಹುಟ್ಟೂರಿನ ಜಮ್ನೇಷಿಯಂ ಶಾಲೆಗೆ ಸೇರಿ ಮಾರ್ಕ್ಸ್ 1835 ಶಾರೀರಿಕ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ. ನಂತರ ಬಾನ್ ಮತ್ತು ಬರ್ಲಿನ್ ವಿಶ್ವವಿದ್ಯಾನಿಲಯಗಳಲ್ಲಿ ಆತ ಕಾನೂನು, ಇತಿಹಾಸ ಮತ್ತು ತತ್ವಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಪದವಿಯನ್ನು ಪಡ್ಕೊಳ್ತಾನೆ. ಸೊ ಇವನ 23 ವಯಸ್ಸಿನಲ್ಲಿ ಅಂದ್ರೆ 1841 ಹೇಗನ್ನ ತತ್ವಗಳ ಆಧಾರಿತ ವಿಷಯವನ್ನ ಸಂತೋಷವೇ ಸರ್ವಸ್ವ ಎಂಬ ಪ್ರೌಢ ಪ್ರಬಂಧಕ್ಕೆ ಜನ್ನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಗಳಿಸ್ತಾನೆ ಅಂತಕ್ಕಂಥದ್ದು. ಸೊ ತದನಂತರ ತನ್ನ ಶಿಕ್ಷಣದ ತರುವಾಯ ಕಾರ್ಲ್ ಮಾರ್ಕ್ಸ್ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರ ವೃತ್ತಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ. ಆದರೆ ಆತನ ಮೂಲಭೂತ ಪರಿವರ್ತನವಾದ ಮತ್ತು ಕ್ರಾಂತಿಕಾರಿಕ ನಿಲುವುಗಳ ಕಾರಣಗಳಿಂದಾಗಿ ಆತನಿಗೆ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕ ಹುದ್ದೆ ದೊರೆಯದೆ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಆಗ ಅಸ್ತಿತ್ವದಲ್ಲಿದ್ದಂತಹ ಪ್ರತಿಕ್ರಿಯಾವಾದ ಸನ್ನಿವೇಶದಲ್ಲಿ ತನಗೆ ಅಧ್ಯಾಪಕ ಹುದ್ದೆ ದೊರೆಯುವುದು ಅಸಂಭವ ಅಂತಕ್ಕಂಥದ್ದನ್ನು ಅರಿತದ್ದಂತಹ ಮಾರ್ಕ್ಸ್ ತದನಂತರದಲ್ಲಿ ಪತ್ರಿಕೋದ್ಯಮದಲ್ಲಿ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತಾನೆ. ಪತ್ರಿಕೋದ್ಯಮದಲ್ಲಿ ತನ್ನನ್ನು ತೊಡಗಿಸುವಂತಹ ಆಸಕ್ತಿಯನ್ನು ತೋರಿದಂತಹ ಕಾರ್ಲ್ ಮಾರ್ಕ್ಸ್ 1842 ಆತ ದಿ ರೇನಿಶ್ ಟೈಮ್ಸ್ ಎಂಬ ಪತ್ರಿಕೆಯಲ್ಲಿ ಸಂಪಾದಕನಾಗಿ ನೇಮಕಗೊಳ್ಳುತ್ತಾನೆ. ನೆಕ್ಸ್ಟ್ ಮಾರ್ಕ್ಸ್ ಈ ಪತ್ರಿಕೆಯಲ್ಲಿ ತನ್ನ ಕ್ರಾಂತಿಕಾರಿ ಸಂಪಾದಕೀಯಗಳನ್ನು ಬರೆದು ಶ್ರಮಿಕರು ಸರ್ಕಾರದ ವಿರುದ್ಧ ಬಂಡೆಳೆದುವಂತೆ ಪ್ರಚೋದಿಸತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಈ ಪ್ರಚೋದನೆಯ ಪರಿಣಾಮವಾಗಿ ಏನಾಗುತ್ತೆ ಅಂತಂದ್ರೆ ಆಗಿನ ಸರ್ಕಾರ ಈ ಪತ್ರಿಕೆಯನ್ನ 1843 ರದ್ದುಗೊಳಿಸ್ತಾರೆ ಅಂತಕ್ಕಂಥದ್ದು. ಕಾರ್ಲ್ ಮಾರ್ಕ್ಸ್ ನೇಮಕವಾದಂತ ಒಂದೇ ವರ್ಷದಲ್ಲಿ ಈ ಪತ್ರಿಕೆ ಸರ್ಕಾರದಿಂದ ರದ್ದತಿಗೆ ಒಳಗಾಗುತ್ತೆ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ಫ್ರಾನ್ಸಿನ ಗಡಿಪಾರು ಸಹ ಮಾಡಲಾಗುತ್ತೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಇಲ್ಲಿ ಮಾರ್ಕ್ಸ್ ಫ್ರೆಂಚ್ ಸಮಾಜವಾದದ ಬಗ್ಗೆ ಅಧ್ಯಯನವನ್ನ ನಡೆಸಿದ್ದ ಅಂತಕ್ಕಂಥದ್ದನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನೆಕ್ಸ್ಟ್ 1845 ಮಾರ್ಕ್ಸ್ ನನ್ನ ಫ್ರಾನ್ಸ್ ನಿಂತಲೂ ಸಹ ಗಡೀಪಾರನ ಮಾಡಲಾಗುತ್ತೆ. ಆಗ ಆತ ಬ್ರುಸೆಲ್ ನಲ್ಲಿ ಬಂದು ನೆಲೆಸ್ತಾನೆ. ಅಲ್ಲಿ ಅವನು 1848 ಇದ್ದು ಆ ವೇಳೆಯಲ್ಲಿ ಮಾರ್ಕ್ಸ್ ತನ್ನ ಜೀವನದುದ್ದಕ್ಕೂ ಆಪ್ತ ಮಿತ್ರನಾಗಿ ಜೊತೆಗಾರನಾಗಿ ಸಹೋದ್ಯೋಗಿಯಾಗಿ ಉಳಿದ ಫ್ರೆಡ್ರಿಕ್ ಏಂಜಲ್ಸ್ ನ ಸಂಪರ್ಕವನ್ನ ಬೆಳೆಸ್ಕೊಳ್ತಾನೆ. ಮಾರ್ಕ್ಸ್ 1848 ಜರ್ಮನಿಯ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಪುನಃ 1849 ಜರ್ಮನಿಯಿಂದನೂ ಸಹ ಗಡಿಪಾರನ ಮಾಡಲಾಗುತ್ತೆ. ಸೊ ಹೀಗೆ ತನ್ನ ಕ್ರಾಂತಿಕಾರಿ ನಿಲುವುಗಳಿಂದ ಹಲವಾರು ಬಾರಿ ಗಡಿಪಾರು ಶಿಕ್ಷೆಗೆ ಒಳಗಾದಂತಹ ಕಾರ್ಲ್ ಮಾರ್ಕ್ಸ್ ಅಂತಿಮವಾಗಿ ಲಂಡನ್ಗೆ ಬಂದು ನೆಲೆಯೂರ್ತಾನೆ. ನೆಕ್ಸ್ಟ್ ಮಾರ್ಕ್ಸ್ ತನ್ನ ಕಾಲವಾಗುವವರೆಗೆ ಅಂದ್ರೆ 14 ಮಾರ್ಚ್ 1883 ಸಹ ಲಂಡನ್ನಲ್ಲೇ ಜೀವಿಸ್ತಾನೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಮಾರ್ಕ್ಸ್ ಸರ್ಕಾರದ ಉನ್ನತ ಅಧಿಕಾರಿಯ ಮಗಳಾದಂತಹ ಜನ್ನಿ ಫೋನ್ ವೆಸ್ಟ್ ಪಾಲನ್ ಎಂಬಾಕೆಯನ್ನ ವಿವಾಹವನ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ಆಕೆ ಮಾರ್ಕ್ಸ್ ನ ಜೀವನದುದ್ದಕ್ಕೂ ಸಹ ಎಂಥದೇ ಕಷ್ಟದ ದಿನಗಳಲ್ಲೂ ಸಹ ಜೊತೆಗಾರಳಾಗಿಯೇ ಉಳಿದು ಅವನ ನೋವು ನಲಿವುಗಳಲ್ಲಿ ಭಾಗಿಯಾಗ್ತಾಳೆ ಅಂತಕ್ಕಂಥದ್ದು. ಅಂದ್ರೆ ಲಂಡನ್ನಿನ ಮಾರ್ಕ್ಸ್ ನ ಜೀವನ ಅತ್ಯಂತ ಹೀನಯವಾಗಿತ್ತು ಅಂತಕ್ಕಂಥದ್ದನ್ನ ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ. ಅಂದ್ರೆ ಅವನು ಅಲ್ಲಿ ಪಡಬಾರದಂತಹ ಕಷ್ಟಗಳನ್ನ ಪಟ್ಟು ಬಡತನದ ಬೇಗೆಯಲ್ಲಿ ಜೀವನವನ್ನ ಸಾಗಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿಯಲ್ಲಿ ರಾಜಕೀಯ ಅರ್ಥಶಾಸ್ತ್ರದ ಆಳ ಅಧ್ಯಯನವನ್ನ ಮಾಡತಕ್ಕಂತಹ ನಿಟ್ಟಿನಲ್ಲಿ ಹೆಚ್ಚಿನ ಸಮಯವನ್ನ ಕಳೀತಾನೆ. ನ್ಯೂಯಾರ್ಕ್ನ ಟ್ರಿಬ್ಯೂನಿಗೆ ಬರೆದಂತಹ ಲೇಖನದಲ್ಲಿ ಈ ರೀತಿ ತಿಳಿಸಿರ್ತಕ್ಕಂಥದ್ದನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ತನ್ನ ಬಳಿ ಅಲ್ಪ ಸ್ವಲ್ಪ ಸಂಭಾವನೆ ಮತ್ತು ಆಪ್ತ ಮಿತ್ರ ಏಂಜಲ್ಸ್ ನೀಡಿದಂತಹ ಹಣಕಾಸಿನ ಸಹಾಯದಿಂದ ಹೇಗೋ ತನ್ನ ಕುಟುಂಬವನ್ನ ನಿರ್ವಹಿಸಿಕೊಂಡು ಹೋಗುತ್ತಿದ್ದೆ. ಆದಾಗ್ಯೂ ಲಂಡನ್ನಿನ ಅವನ ಮತ್ತು ಅವನ ಕುಟುಂಬದ ಜೀವನ ಕಾಯಿಲೆಯಿಂದ ಮತ್ತು ನರಳಾಟದಿಂದ ಮತ್ತು ಬಡತನದ ಬೇಗೆಯಲ್ಲಿ ಸಾಗುತ್ತಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾನೆ. ಅವನ ಜೀವನ ಅಂತಿಮ 3 ಅಥವಾ 4 ವರ್ಷಗಳ ಕಾಲ 7 ತೀರದಷ್ಟು ಬವಣೆಯನ್ನ ಅನುಭವಿಸಿರ್ತಕ್ಕಂಥದ್ದನ್ನ ಸೊ ಆ ಲೇಖನದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅವನ ಪತ್ನಿ ಜೆನ್ನಿ ಮತ್ತು ಮಕ್ಕಳ ಅನಾರೋಗ್ಯದಿಂದಾಗಿ ನರಳುತ್ತಿದ್ದಂತಹ ಸಂದರ್ಭದಲ್ಲಿ ಅವನು ಏಂಜಲ್ಸ್ಗೆ ಬರೆದಂತಹ ಪತ್ರದಲ್ಲಿ ವೈದ್ಯನಿಗೆ ಕೊಡಲು ನನ್ನ ಬಳಿ ಹಣವೇ ಇಲ್ಲವಾದ್ದರಿಂದ ನಾನು ವೈದ್ಯರನ್ನು ಕರೆಸಲಿಲ್ಲ. ಸುಮಾರು 8-10 ದಿನಗಳಿಂದ ನಾವು ಕೇವಲ ಬ್ರೆಡ್ ಮತ್ತು ಆಲೂಗಡ್ಡೆಗಳನ್ನು ತಿಂದು ಜೀವಿಸುತ್ತಿದ್ದೇವೆ. ಆದರೆ ಮುಂದೆ ಇವನ್ನು ಕೊಂಡುಕೊಳ್ಳುವುದು ಸಾಧ್ಯವಾಗುವುದಿಲ್ಲವೇನೋ ಎಂಬ ಅನುಮಾನ ನನ್ನನ್ನು ಕಾಡುತ್ತಿದೆ. ನನ್ನ ಬಳಿ ವೃತ್ತಪತ್ರಿಕೆಗಳನ್ನು ಕೊಳ್ಳಲು ಹಣವೇ ಇಲ್ಲವಾದ್ದರಿಂದ ದಾನಕ್ಕೆ ನಾನು ಏನನ್ನೂ ಬರೆದಿಲ್ಲ. ಕಳೆದ 1-2 ವಾರದ ಅವಧಿಯಲ್ಲಿ ನಾನು ಕಾರ್ಮಿಕರಿಂದ ಕೆಲ ಶೆಲ್ಲಿಂಗ್ ಮತ್ತು ಪೆನ್ಸ್ಗಳನ್ನ ಸಾಲ ಪಡೆದಿದ್ದೇನೆ. ಇದು ತುಂಬಾ ಘೋರ, ಆದಾಗ್ಯೂ ಇದು ಅನಿವಾರ್ಯ, ಏಕೆಂದರೆ ನಾವು ಹಸಿವಿನಿಂದ ನರಳಬೇಕಾಗಿತ್ತು ಎಂದು ಕಾರ್ಲ್ ಮಾರ್ಕ್ಸ್ ತನ್ನ ಆಪ್ತ ಮಿತ್ರನಾದಂತಹ ಏಂಜಲ್ಸ್ಗೆ ಬರೆದಂತಹ ಪತ್ರದಲ್ಲಿ ಈ ರೀತಿಯಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಹೀಗೆ ಕಾರ್ಲ್ ಮಾರ್ಕ್ಸ್ ಲಂಡನ್ನಿನಲ್ಲಿ ಅತ್ಯಂತ ಘೋರವಾದಂತಹ ಸನ್ನಿವೇಶವನ್ನ ಎದುರಿಸಿ ಹೀನಾಯವಾದಂತಹ ಜೀವನವನ್ನ ಸಾಗಿಸತಕ್ಕಂಥದ್ದು. ಆದಾಗ್ಯೂ ಅವನು ಜೀವನದುದ್ದಕ್ಕೂ ಓದುವುದನ್ನ ಬರೆಯುವುದನ್ನ ಮತ್ತು ಕಾರ್ಮಿಕರನ್ನ ಸಂಘಟಿಸುವಂತಹ ಚಟುವಟಿಕೆಗಳನ್ನ ಕೈ ಬಿಡಲೇ ಇಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆತ ಅಂತಾರಾಷ್ಟ್ರೀಯ ಕಾರ್ಯನಿರತ ಜನರ ಸಂಘಟನೆಯಾದಂತಹ ದಿ ಫಸ್ಟ್ ಇಂಟರ್ನ್ಯಾಷನಲ್ ಎಂಬ ಸಂಘಟನೆಯನ್ನ ಫ್ರೆಡ್ರಿಕ್ ಏಂಜಲ್ಸ್ ಮತ್ತು ಮಾರ್ಕ್ಸ್ನ ಆಪ್ತ ಮಿತ್ರನಾಗಿದ್ದಂತಹ ಆಪ್ತ ಮಿತ್ರನಾದಂತಹ ಏಂಜಲ್ಸ್ ನ ಸಹಾಯದಿಂದ ಸ್ಥಾಪಿಸತಕ್ಕಂಥದ್ದನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬಹುಶಃ ಏಂಜಲ್ಸ್ ನ ಹಣಕಾಸಿನ ನೆರವು ಅಥವಾ ಬೆಂಬಲ ಸಿಗಲಿಲ್ಲದೆ ಹೋಗಿದ್ರೆ ಮಾರ್ಕ್ಸ್ ನ ಕುಟುಂಬ ಎಂದೋ ಬೀದಿ ಪಾಲಾಗ್ತಿತ್ತು ಅಥವಾ ಮಾರ್ಕ್ಸ್ ನ ಕುಟುಂಬವೇ ನಶಿಸಿ ಹೋಗ್ತಿತ್ತು ಅಂತಕ್ಕಂಥದ್ದನ್ನ ಕಾಣಬಹುದು ಅಂತಕ್ಕಂಥದ್ದು. ಹೀಗೆ ಮಾರ್ಕ್ಸ್ ನಷ್ಟು ಬಡತನ, ನೋವು, ನರಳಾಟ ಮತ್ತು ಮಾನಸಿಕ ಚಿತ್ರಹಿಂಸೆಗಳನ್ನ ಅನುಭವಿಸಿದಂತಹ ವ್ಯಕ್ತಿ ಮತ್ತು ಚಿಂತಕ ಮುದ್ದೊಬ್ಬನಿಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕಾಗಿದೆ ಅಂತಕ್ಕಂಥದ್ದು. ಸೊ ಇಷ್ಟಾಗಿಯೂ ಸಹ ಬಂಡವಾಳಶಾಹಿಯ ವಿರುದ್ಧವಾಗಿ ಸಮರವನ್ನ ಸಾರುವುದರ ಮೂಲಕವಾಗಿ ಯಶಸ್ವಿಯಾದಂತಹ ಮತ್ತು ಅಬಾಧಿತವಾಗಿ ಮುಂದುವರೆದಿದ್ದು ಒಂದು ಸೋಜಿಗದ ಸಂಗತಿಯೇ ಸರಿ ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ಮನಗಾಣೋದಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಒಬ್ಬ ಅಪ್ರತಿಮ ಹೋರಾಟಗಾರರ ರೀತಿಯಲ್ಲಿ ತನ್ನ ಚಿಂತನೆಗಳನ್ನ ಪ್ರತಿಪಾದನೆಯನ್ನ ಮಾಡ್ಕೊಳ್ತಾ ಬರ್ತಾನೆ. ಅವನು ಅಷ್ಟೆಲ್ಲ ಕಷ್ಟ ನೋವುಗಳ ನಡುವೆನೂ ಸಹ ತನ್ನ ಓದುವಂತಹ ಅಭ್ಯಾಸವಾಗಿರ್ಬೋದು, ಬರೆಯುವಂತಹ ಹವ್ಯಾಸಗಳಾಗಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಯ ಚಟುವಟಿಕೆಗಳನ್ನ ಕೈ ಬಿಡದೆ ಮುಂದುವರಿಸಿಕೊಂಡು ಬರೋದರ ಮೂಲಕವಾಗಿ ಇಡೀ ವಿಶ್ವಕ್ಕೆ ಬದಲಾವಣೆಯ ಚಿಂತನೆಗಳನ್ನ ಹುಟ್ಟು ಹಾಕಿದಂತಹ ಒಬ್ಬ ಮೇಧಾವಿ ಚಿಂತಕ ಅಂತಕ್ಕಂಥದ್ದು ಪರಿಗಣಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇವನೊಬ್ಬ ಅಪ್ರತಿಮ ಸಮಾಜವಾದಿ ಪ್ರತಿಪಾದಕ ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ಪರಿಗಣಿಸಬಹುದು. ಹಾಗಾಗಿ ಇವನನ್ನ ವೈಜ್ಞಾನಿಕ ಸಮಾಜವಾದದ ಪ್ರತಿಪಾದಕ ಅಥವಾ ಸಂಸ್ಥಾಪಕ ಅಂತ ಹೇಳಿ ಕರೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಮೂಲಕ ತಿಳ್ಕೊಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಯವರೆಗೆ ಸಂಚಿಕೆಯನ್ನ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತುಮಕೂರಿನ ಶ್ರೀದೇವಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್. ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಯೋಗೇಶ್ ಎನ್.